ஸ்ரீகுருப்போ நம. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமக்ரஹணா தேவா நிரஸ்தக்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜ்ஞான ரசாபிநசே உத்துங்கவாக்தரங்காய பதுத்தார்த்தயே நம. குருமகில குணஜம் சத்குணேகாதிவாசம் சமதபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்பூதகஷ்டம் பயமுகபதநிஷ்டம் மாம் பஜந்து ப்ரபன்னாம். பூஜ்யாய ராகவேந்திராய சத்யதர்மரதாய ச பஜதாம் கல்பவிருக்ஷாய நிதாம் காமதேனவே நீலாக்கலாச்சிதானந்தலீலாகோபாலபாலிதாம் வித்யாபயோநிதீன் வந்தே ப்ரஹ்ம வித்யாகுருன். ப்ரஹ்மச்சர்ய ஹரிப்ரீதி சுவித்யா வாதசாலினஹ இஷ்டதாம் கஷ்டஹர்த்ருன்னஹ வித்யாமான்யாம் முனீன். வாதிராஜபதத்வந்த்வபாரிஜாசக்தமானசான் விஸ்வப்ரியகுருன் வந்தே மந்தோகம் தேவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரபாதபஹ சர்வே காமாபவந்தேவ சபதோ பிம்பசந்நிதோ சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம் அஜ்ஞானதிரச்சேதம் புத்திசம்பிரதாயகம் விஜ்ஞான விமலம் சாந்தம் விஜயாக்ஷகுரும் பஜே ஸ்ரீகுருப்போ நம. ஹரிஹ ஓம். மனுபெத்ய புனர்ஜன்ம துக்காலயம் அசாஸ்வதம் நாப்னுவந்தி மகாத்மானஹ சம்சித்திம் பரமாங்கதா. இல்லை ஹேளத்தா இருக்காரு, யாராதரே மாம் உபயத்திய நன்னன்னே நினது 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 நன்னன்னே சேரத்தார். நன்னன்னே சேரிதவரு புனக துக்காலயம் அகஸ்வதம், ஈ துக்கங்களிகே நிலையவாதந்த சம்சார அகஸ்வதவாத ஈ புனர்ஜன்மவன்ன அவரு படியோதில்ல. புனர்ஜன்ம இரோதே இல்ல. அவன புறக்கே போதவரு ஒம்மிகன்ன திருகி வரரு அந்த ஹெடுத்தாரு. ஆ ரீதியில் எல்லரும் நன்ன பக்திக்கு வர்த்தாரு. யாரு அங்கே மகாத்மான சம்சித்தி பரமாங்கதாக, பரமாம் சம்சித்தி மோட்சவன்ன படிதிருத்தக்கந்த சித்தியன்ன படிதிருவந்தவரு எந்து திருகி வரோதில்ல அந்த தெரிசிக்கொடுத்தா இருக்காரு. ஆப்ரம்ம புவனால் லோகாக புனராவர்த்தின அர்ஜுன மாமுபெத்தது பவஞ்சேய புனர்ஜன்ம நவித்ததே. ಇಲ್ಲಿ ಪ್ರಶ್ನೆ ಬರುತ್ತೆ, ದೇವರ ಪಾದಾರವಿಂದವನ್ನ ಮೋಕ್ಷಕ್ಕೆ ಹೋದವರು ವಿಶೇಷವಾಗಿ ಪುನರ್ಜನ್ಮ ಬರೋದೇ ಇಲ್ಲ ಅವರಿಗೆ. ಮೋಕ್ಷಕ್ಕೆ ಹೋದವರಿಗೆ ಪುನರ್ಜನ್ಮ ಇಲ್ಲ. ಚೆನ್ನಾಗಿದೆ. ಆದರೆ ನಾವಿನ್ನ ಮೋಕ್ಷಕ್ಕೆ ಹೋಗಲಿಲ್ಲ, ಸಂಸಾರದಲ್ಲೇ ಇದ್ದೇವೆ, ದೇವರನ್ನ ಸೇರಿದ್ದೇವೆ. ಮಾಂ ಉಪೇತ್ಯ ದೇವರಲ್ಲೇ ಮನಸ್ಸನ್ನ ಇಟ್ಟಿದ್ದೇವೆ, ದೇವರನ್ನೇ ಸೇರಿದ್ದೇವೆ, ಮತ್ತೆ ನಮಗೆ ಜನ್ಮ ಇದೆಯಲ್ವಾ. ದೇವರನ್ನ ಸೇರಿದವರಿಗೆ ಅಂದ್ರೆ ಮೋಕ್ಷಕ್ಕೆ ಹೋದವರಿಗೆ ಮತ್ತೂ ಜನ್ಮ ಇಲ್ಲ ಎಂಬ ಅರ್ಥ ಹೊಂದಿದೆ. ಚೆನ್ನಾಗಿದೆ. ಆದರೆ ದೇವರ ಪಾದವನ್ನೇ ಹಿಡಿದು ಶರಣಾಗತರಾದಂಥವರು ಕೂಡ ಮಾಮುಪೇತ್ಯ ಅಂದರೆ ದೇವರನ್ನ ಸೇರಿದವರೇ, ಅಂಥವರಿಗೇನು ಲಾಭ ಅಂದ್ರೆ ಹೇಳ್ತಾರೆ, ಇನ್ನ ಮೋಕ್ಷ ಬರಲಿಲ್ಲ, ಮೋಕ್ಷಕ್ಕಾಗಿ ಭಗವಂತನ ಪದಾರವಿಂದವನ್ನ ನಾವು ಭಗವಂತನ ಶರಣಾಗತರಾದಾಗ ಅವಾಗ ಪುನರ್ಜನ್ಮ ನಾಪ್ನುವಂತಿ ಅಂತ ಹೇಳಿದ್ದು ಅನ್ವಯ ಆಗುತ್ತೇನು ಅಂದರೆ, ಭಗವಂತ ಹೇಳಿದ ಮಾತು ಮೋಕ್ಷಕ್ಕೆ ಹೋದ ಮೇಲೂ ಮತ್ತು ಸಂಸಾರದಲ್ಲಿರುವಾಗಲೂ ಬರುತ್ತೆ. ಹೇಗೆ ಇಲ್ಲಿ ಪುನರ್ಜನ್ಮ ಅಂದ್ರೆ ಯಾವುದು? ಹುಟ್ಟು ಅಂದರೆ ಈ ಸಂಸಾರದಲ್ಲಿ ಬಂದು ಹುಟ್ಟಿದ ಮೇಲೆ ಹುಟ್ಟಿನ ಲಕ್ಷಣ ಏನು ಅಂದರೆ ದೇವರನ್ನೇ ಮರೆತಿರೋದು ಹುಟ್ಟಿನ ಲಕ್ಷಣ. ದೇವರನ್ನ ಮರೆತಿರೋದು, ಏನು ಬೇಕೋ ಅದು ಗೊತ್ತಿಲ್ಲದಿರೋದು, ಬೇಡದ್ದನ್ನ ಬಯಸೋದೇ ಹುಟ್ಟಿನ ಸಂಸಾರದಲ್ಲಿ ಹುಟ್ಟಿನ ಲಕ್ಷಣ. ಇವಾಗ ನಾವು ಹುಟ್ಟಿದ್ದೇವೆ, ನಮಗೇನು ಬೇಕೋ ಸರಿಯಾಗಿ ಇನ್ನ ಗಮನ ಗೊತ್ತಿಲ್ಲ, ಬೇಡದ್ದನ್ನ ಬಯಸ್ತಾ ಇರ್ತೇವೆ. ಶಾಸ್ತ್ರ ಹೇಳುತ್ತೆ ಇದು ಬೇಡ ಅದು ಬೇಡ ಅಂತ ಬಯಕೆ ಬಿಡಲ್ಲ, ಬೇಡದನ್ನ ಬಯಸ್ತೇವೆ. ಬೇಕಾದರ ಮೇಲೆ ಬಯಕೆ ಹುಟ್ಟಿಲ್ಲ, ಜೀವನ ಕಳೆದು ಹೋಗ್ತಾ ಇದೆ, ಎಚ್ಚರ ಇಲ್ಲ. ಹಾಗಾದರೆ ದೇವರ ಶರಣಾಗತರಾದಂಥವರಿಗೆ ಅಂದರೆ ಈ ಜನ್ಮದಲ್ಲಿ ವಿಶೇಷವಾಗಿ ನಾವು ಆ ಭಗವಂತನನ್ನೇ ಶರಣಾಗತನಾಗಿ ನೀನೇ ಗತಿಯಪ್ಪ ಅಂತ ಏಕಾಂತದಲ್ಲಿ ಭಗವಂತನನ್ನು ಚಿಂತನೆ ಮಾಡುತ್ತಾ ಬಂದದ್ದೇ ಆದರೆ ಅವರಿಗೂ ಕೂಡ ಪುನರ್ಜನ್ಮ ನಡೆಯುತ್ತದೆ. ಅಂದರೆ ಇನ್ನೊಂದು ಜನ್ಮ ಎಂಥದ್ದು, ದೇವರನ್ನ ಮರೆತೇ ಇರುವ ಜನ್ಮ ಬರೋದಿಲ್ಲ. ಇನ್ನೆಂಥ ಜನ್ಮ ಬರುತ್ತೆ ಅಂದರೆ ದೇವರನ್ನ ಪೂರ್ಣ ಮರೆಯೋ ಜನ್ಮಗಳು ಯಾವುದು ಅಂದರೆ ನಾನಾ ಪ್ರಾಣಿ ಪಕ್ಷಿ ಕೀಟ ಮೊದಲಾದ ಜನ್ಮಗಳು ನಮಗೆಷ್ಟಿವೆಯೋ, ನಾವು ಮಾಡಿಕೊಂಡ ಪ್ರಾರಬ್ಧಕ್ಕೆ ಪಾಪ ಕರ್ಮಗಳಿಗೆ ಎಷ್ಟು ಜನ್ಮಗಳು ಬರಲಿಕ್ಕಿದೆಯೋ ಗೊತ್ತಿಲ್ಲ. ಆದರೆ ಇನ್ನಾದರೂ ಭಗವಂತನ ಪಾದವನ್ನ ಶರಣಾಗತರಾಗಿ ಹರಿಯೇ ನಂಬಿದ್ದೇನೆ ನೀನೇ ಕಾಯಬೇಕು ಅಂತವನ ಪಾದವನ್ನು ಹಿಡಿದದ್ದೇ ಆದರೆ ಭಗವಂತ ಏನು ಮಾಡುತ್ತಾನೆ, ಆದಷ್ಟು ನಮಗೆ ನೀಚ ಜನ್ಮಗಳು ಬಾರದಂತೆ, ತನ್ನ ಮರವು ಕೊಡುವ ಜನ್ಮಗಳು ಬಾರದಂತೆ ಮಾಡಿಬಿಡುತ್ತಾನೆ. ಪುನರ್ಜನ್ಮ ಅಂದರೆ ಮತ್ತೂ ಮತ್ತು ಹುಟ್ಟು ಕೊಡುವಂತಹ ಜನ್ಮಗಳನ್ನು ಕೊಡೋದಿಲ್ಲ. ಇನ್ಯಾವ ಜನ್ಮ ಕೊಡುತ್ತಾನೆ, ತನ್ನ ನೆನಪನ್ನೇ ಕೊಡುವ ಜನ್ಮಗಳನ್ನು ಹೆಚ್ಚಿಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಹಾಗಾದರೆ ದೇವರ ಚಿಂತನೆ ಮಾಡಿದವರಿಗೆ ಮೋಕ್ಷಕ್ಕೆ ಹೋದ ಮೇಲೆ ಹುಟ್ಟು ನಿಲ್ಲುತ್ತೆ, ಇಲ್ಲಿ ನಿಲ್ಲಲ್ಲ ಅಂದರೆ ದೇವರ ನಂಬಿ ಶರಣಾಗತರಾದವರಿಗೆ ಇಲ್ಲೂ ಕೂಡ ದೇವರನ್ನ ಮರೆಸುವಂತಹ ಹುಟ್ಟು ನಿಂತು ಹೋಗುತ್ತೆ. ಪುನರ್ಜನ್ಮ ನವಿದ್ಯತೆ ಆ ಬ್ರಹ್ಮ ಭುವನಾಲ್ ಲೋಕಾಹ ಪುನರಾವರ್ತಿನ ಅರ್ಜುನ ಮಾವು ಬೆಟ್ಟದ ಕೌಂತೆಯ ಪುನರ್ಜನ್ಮ ನವಿದ್ಯತೆ ಬ್ರಹ್ಮದೇವರ ಸ್ಥಾನ ಸತ್ಯಲೋಕ ಎಲ್ಲಾ ಲೋಕಗಳು ಎಂಥವು ಪುನರಾವರ್ತಿನ. ಅಲ್ಲಿ ಹೋದವರು ಮತ್ತ ತಿರುಗಿ ಬರಬೇಕು, ಮತ್ತ ಹೋಗಬೇಕು, ಮತ್ತ ಬರಬೇಕು ಹಾಗಿರುತ್ತೆ. ಆದರೆ ನನ್ನ ಹತ್ತಿರ ವೈಕುಂಠ ಸ್ಥಾನಕ್ಕೆ ಬಂದವರಿಗೆ ಎಂದೂ ಕೂಡ ಅವರಿಗೆ ಪುನರಾವರ್ತಿ ಇಲ್ಲ, ಅಂದರೆ ಹಿಂದಕ್ಕೆ ತಿರುಗಿ ಬರೋದೇ ಇಲ್ಲ, ಸದಾ ನನ್ನ ಹತ್ತಿರ ಇದು ಬಿಡುತ್ತಾರೆ, ಒಮ್ಮೆ ಬಂದ್ರೆ ಸಾಕು ಇನ್ನು ಬರೋದಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಸಹಸ್ರಯುಗ ಪರ್ಯಂತಂ ಅಹರ್ಯ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋ ಜನಾಃ. ಇಲ್ಲಿ ಹೇಳ್ತಾ ಇದ್ದಾರೆ ಸೃಷ್ಟಿ ಪ್ರಳಯಾದಿ ಕರ್ತೃತ್ವ. ದೇವರು ಸೃಷ್ಟಿಯನ್ನು ಮಾಡುತ್ತಾನೆ, ಪ್ರಳಯವನ್ನು ಮಾಡುತ್ತಾನೆ. ಅಂತ ಇಡೀ ಜಗತ್ತು ಯಾರ ಕೈಯಲ್ಲಿ ಇರುತ್ತೋ ಅಂಥವನತ್ರ ಸೇರಿದರೆ ನಮಗೆ ಹಿಂದಕ್ಕೆ ತಿರುಗಿ ಬರೋದಿಲ್ಲ. ಯಾರು ಇನ್ನೊಬ್ಬರ ಕೈಯಲ್ಲಿರ್ತಾರೋ ಅವರ ಹತ್ರ ಹೋದರೆ ಅವರೇ ತಿರುಗಿ ಬರ್ತಾರೆ, ಮತ್ತೆ ನಾವು ತಿರುಗಿ ಬರೋದಿಲ್ಲ. ಹಾಗಾದರೆ ಯಾರು ಈ ಜಗತ್ತಿಗೆ ಸೃಷ್ಟಿಯನ್ನ ಮಾಡುವುದು, ಯಾರು ಸಂಹಾರ ಮಾಡುವುದು ಹೇಳುತ್ತಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡುವುದು ಗೊತ್ತಲ್ಲ, ಸ್ಥಿತಿ ಮಾಡುವುದು ಮಾತ್ರ ಶ್ರೀಹರಿ, ಸಂಹಾರ ಮಾಡುವುದು ರುದ್ರದೇವರು. ಅದರಿಂದ ಮೂವರು ಬೇರೆ ಬೇರೆ ಕಾರ್ಯ ಮಾಡುತ್ತಾರೆ, ಸೃಷ್ಟಿ ಮಾಡುವುದು ಬ್ರಹ್ಮದೇವರೇ ಅಂತ ಹೇಳಿದರೆ ಅವಾಗ ಹೇಳುತ್ತಾರೆ ಬ್ರಹ್ಮದೇವರು ಸೃಷ್ಟಿ ಮಾಡುತ್ತಾರೆ, ಬ್ರಹ್ಮದೇವರು ಸ್ವತಂತ್ರವಾಗಿ ಸೃಷ್ಟಿ ಮಾಡಲ್ಲ. ಬ್ರಹ್ಮದೇವರೊಳಗೆ ಭಗವಂತ ಬ್ರಹ್ಮ ಅಂತ ಕರೆಸಿಕೊಂಡಿದ್ದಾನೆ. ಬ್ರಹ್ಮಣಿ ಬ್ರಹ್ಮನಾಮಾಸೌ ಶಿವರೂಪಿ ಶಿವೇಶಿತ. ರುದ್ರದೇವರೊಳಗೆ ರುದ್ರ ಅಂತ ಕರೆಸಿಕೊಂಡಿದ್ದಾನೆ, ಬ್ರಹ್ಮದೇವರಲ್ಲಿ ಬ್ರಹ್ಮ ಅಂತ ಕರೆಸಿಕೊಂಡು ಬ್ರಹ್ಮದೇವರಿಗೆ ತಾಕತ್ತನ್ನ ತಾನೇ ಕೊಟ್ಟು ಅವರ ಮೂಲಕ ಸೃಷ್ಟಿಯನ್ನ ಮಾಡಿಸ್ತಾನೆ, ತಾನೇ ಸ್ವಯಂ ನಿಂತು ಸ್ಥಿತಿಯನ್ನ ಮಾಡುತ್ತಾನೆ, ತಾನೇ ರುದ್ರದೇವರಲ್ಲಿ ನಿಂತು ಜಗತ್ತನ್ನ ಸಂಹಾರ ಮಾಡುತ್ತಾನೆ. ಆದ್ದರಿಂದ ಭಗವಂತ ಮೂರು ರೂಪಗಳಿಂದ ಅವನೇ ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡತಕ್ಕಂಥವ ಎಂಬ ರಹಸ್ಯವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದು ಯಾರು ಹೇಳಿದ್ದಾರೆ, ಬ್ರಹ್ಮದೇವರಲ್ಲಿ ಬ್ರಹ್ಮನಾಮಕನಾಗಿ ದೇವರಿರ್ತಾರೆ, ಅನೇಕ ಪ್ರಮಾಣಗಳು ಹೇಳುತ್ತಾ ಇದೆ. ಅಲ್ಲ, ನಮಗೆ ಪ್ರತ್ಯಕ್ಷವಾಗಿ ಏನಾದರೂ ಅನುಭವಕ್ಕೆ ಬರಬೇಕು. ಅದಕ್ಕೆ ಅತ್ರಿ ಮಹರ್ಷಿಗಳ ಕಥಾ ಭಾಗವತದಲ್ಲಿ ಬರುತ್ತೆ. ಅತ್ರಿ ಮಹರ್ಷಿಗಳು ಶ್ರೀಹರಿಯನ್ನ ಕುರಿತೆ ಒಂದು ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಿದರು. ತಪಸ್ಸು ಮಾಡಿದ ಕಾಲಕ್ಕೆ ಭಗವಂತ ಶ್ರೀಹರಿ ಬಂದ, ಬ್ರಹ್ಮದೇವರು ರುದ್ರದೇವರು ಬಂದರು, ಅನುಗ್ರಹದಿಂದ ದರ್ಶನ ಕೊಡ್ತಾ ಇದ್ದಾರೆ. ಅವಾಗ ಕೇಳುತ್ತಾರೆ ಅತ್ರಿ ಮಹರ್ಷಿಗಳು, ಒಬ್ಬೊಬ್ಬರು ಕೂಡ ನಿಮಗಾಗಿ ಸಾವಿರಾರು ವರ್ಷಗಳು ತಪಸ್ಸು ಮಾಡಿದರೆ ಹೊರತು ಬಾರದೇ ಇರುವಂತವರು, ನಾನು ಕೇವಲ ಶ್ರೀಹರಿಯನ್ನು ಮಾತ್ರ ಚಿಂತನೆ ಮಾಡಿದೆ, ನೀವಿಬ್ಬರು ಬಂದ ರೀತಿ ಹೇಗೆ, ಅಂದರೆ ಬರಬಾರದು ಅಂತಲ್ಲ, ನಾನು ಕೇಳದೇನೆ ವರ ಹೇಗೆ ಕೊಟ್ಟಿದ್ದೀರಾ, ಅಷ್ಟು ಉಪಾಸನೆ ಮಾಡಲಿಲ್ಲ ನಾನು, ನಿಮ್ಮಲ್ಲಿ ಮನಸ್ಸೇ ಇರಲಿಲ್ಲಲ್ಲ, ಅವಾದ ಉತ್ತರ ಹೇಗೆ ಅಲ್ಲಿ ಕೊಡುತ್ತಾರೆ. ಅಯ್ಯ, ನೀನು ಶ್ರೀಹರಿಯನ್ನೇ ಚಿಂತನೆ ಮಾಡಿದ್ದು ಸತ್ಯ, ಆದರೆ ಚಿಂತನೆ ಮಾಡಿದ ಕ್ರಮ ಹೇಗೆ, ಬ್ರಹ್ಮದೇವರೊಳಗೆ ಬ್ರಹ್ಮನಾಮಕನಾಗಿ ನೀನೇ ಇದ್ದೀಯ, ರುದ್ರದೇವರೊಳಗೆ ರುದ್ರನಾಮಕನಾಗಿ ನೀನೇ ಇದ್ದೀಯ, ಆದ್ದರಿಂದ ಇಬ್ಬರೊಳಗೆ ನಿಂತವ ನೀನೇ ಅಂತ ಶ್ರೀಹರಿಯನ್ನು ಉಪಾಸನೆ ಮಾಡಿದ್ದೀಯ. ಅದರಿಂದ ಏನಾಯಿತು, ಶ್ರೀಹರಿ ಪ್ರೀತನಾದರೆ ವಿಷ್ಣು ರೂಪ, ಆ ರೂಪ ಪ್ರೀತಿ ಆಯಿತು. ಅಷ್ಟೇ ಅಲ್ಲ, ಬ್ರಹ್ಮದೇವರೊಳಗಿರುವಂತಹ ಬ್ರಹ್ಮನಾಮಕ ಭಗವದ್ ರೂಪ ಅದು ಪ್ರೀತಿಯಾಯಿತು. ನೀನು ದೇವರ ಪೂಜೆ ಮಾಡಿದ್ದಲ್ಲ, ಹಾಗೆ ರುದ್ರದೇವರೊಳಗೆ ರುದ್ರ ಅಂತ ಕರೆಸಿಕೊಂಡ ದೇವರ ರೂಪ ಅದಕ್ಕೂ ಸಂತೋಷ ಆಯಿತು. ಒಳಗೆ ಬಿಂಬನಾಗಿ ನಿಂತ ಶ್ರೀಹರಿಗೆ ತೃಪ್ತಿಯಾದರೆ ಪ್ರತಿಬಿಂಬವಾದ ಬ್ರಹ್ಮ ರುದ್ರರಿಗೆ ಸಂತೋಷ ಆಗಲೇಬೇಕಲ್ಲ. ಇದು ನಮಗೆ ಜೀವನದಲ್ಲಿ ಒಳ್ಳೆ ಸಾಧನೆಯನ್ನ ಹೇಳಿಕೊಡುವಂತಹ ಘಟ್ಟ. ಅರಣ್ಯಕಾಚಾರ್ಯರು, ವಿಜಯದಾಸರು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಚೆನ್ನಾಗಿ ಹೇಳುತ್ತಾರೆ. ನಮ್ಮಲ್ಲಿ 24 ಜನ ತತ್ವಾಭಿಮಾನಿಗಳಿದ್ದಾರೆ, ಪ್ರತಿಯೊಬ್ಬರಲ್ಲೂ ಭಗವಂತನ ಚಿಂತನೆ ಮಾಡಬೇಕು, ಪ್ರತಿಯೊಬ್ಬರನ್ನ ನಾವು ಒಲಿಸಿಕೊಳ್ಳಬೇಕು. 24 ತತ್ವಾಭಿಮಾನಿಗಳ ಕರುಣೆ ಬೇಕು, ಒಬ್ಬೊಬ್ಬರ ಉಪಾಸನೆಯನ್ನು ಮಾಡಬೇಕು. ಕೊನೆಗೆ ಅಪರೋಕ್ಷ ಹೇಗಾಗುತ್ತೆ ಅಂದರೆ ಚಿಕ್ಕವರಿಂದ ದೊಡ್ಡವರ ಪರ್ಯಂತ ಎಲ್ಲಾ ದೇವತೆಗಳು ದರ್ಶನ ಕೊಡುತ್ತಾರೆ, ದೇವರ ದರ್ಶನ ಆಗುತ್ತೆ, ಇದು ಕ್ರಮ ಅಂದರು. ಅವಾಗ ನಮಗೆ ಒಂದು ಕಾಲದಲ್ಲಿ ಒಬ್ಬರ ಮೇಲೆ ಮನಸ್ಸು ನಿಲ್ಲಲಿಕ್ಕೆ ಸಾಧ್ಯ, ಒಂದೇ ಸಲ ಅನೇಕ ಜನರ ಹತ್ರ ಇದ್ದು ಅವರೆಲ್ಲರ ಸೇವೆ ಮಾಡಲಿಕ್ಕಾಗುತ್ತಾ, ಒಬ್ಬೊಬ್ಬರ ಹತ್ರ ಒಂದೊಂದು ಸಲ ಮಾಡಬಹುದು. ಹಾಗಾದರೆ 24 ದೇವತೆಗಳನ್ನ ನಾವು ದೇವರಲ್ಲಿ ಮನಸ್ಸಿಡಬೇಕಾ ಇವರಲ್ಲಿ ಮನಸ್ಸಿಡಬೇಕಾ? ಇವರಲ್ಲಿ ಮನಸ್ಸಿಟ್ರೆ ದೇವರಲ್ಲಿ ಇರಲ್ಲ, ದೇವರಲ್ಲಿಟ್ಟರೆ ಇವರಲ್ಲಿರಲ್ಲ, ಮತ್ತೆ ಇವರೆಲ್ಲರ ಅನುಗ್ರಹ ಬೇಕು, ಇಲ್ಲದಿದ್ದರೆ ದೇವರ ಅನುಗ್ರಹ ಮಾಡಲ್ಲ. ದೊಡ್ಡ ಸಂಕಟ ಪರಿಸ್ಥಿತಿ. ದೇವತೆಗಳಿಗಾದರೆ ಅನೇಕ ರೂಪಗಳು ಏಕಕಾಲದಲ್ಲಿ ತಗೊಳ್ಳುವಂತ ಶಕ್ತಿ ಇದೆ. ಅದಕ್ಕೆ ಅವರೇನು ಮಾಡುತ್ತಾರೆ, ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಎಲ್ಲರತ್ರ ಇದು ಸೇವೆ ಮಾಡುತ್ತಾರೆ. ನಮಗ ತಾಕತ್ತಿಲ್ಲ. ಅದಕ್ಕೆ ನಮಗೆ ಆ ರಹಸ್ಯವನ್ನ ಹೇಳಿಕೊಡುವ ಘಟ್ಟ ಇದು. ಹಾಗಾದರೆ ನಾವು 24 ಜನ ತತ್ವಾಭಿಮಾನಿಗಳನ್ನು ಒಲಿಸಿಕೊಳ್ಳಬೇಕಾದರೆ ಏನು ಮಾಡಬೇಕು ಅಂದರೆ, 24 ಜನ ತತ್ವಾಭಿಮಾನಿಗಳ ಒಳಗೆ ಹೇಗೆ ಅತ್ರಿ ಮಹರ್ಷಿಗಳು ಬ್ರಹ್ಮದೇವರೊಳಗಿರುವ ದೇವರು ರುದ್ರದೇವರೊಳಗಿರುವ ನೀನೇ ಅಂತ ಶ್ರೀಹರಿಯ ಚಿಂತನೆ ಮಾಡಿದರೆ, ದೇವರೊಬ್ಬರು ಪ್ರಸನ್ನರಾದರೆ ಬ್ರಹ್ಮ ರುದ್ರರಿಬ್ಬರು ಪ್ರಸನ್ನರಾಗಿ ಬಂದರು, ಹಾಗೆ ನಾವು ಎಲ್ಲಾ ತತ್ವಾಭಿಮಾನಿಗಳ ಒಳಗಿರತಕ್ಕಂತಹ ಶ್ರೀಹರಿ ನನ್ನ ಒಳಗಿದ್ದೀಯ ಅಂತ ಅವನಿಗೆ ಅವನನ್ನು ಪ್ರಸನ್ನೀಕರಿಸಿಕೊಂಡ್ರೆ ಅವಾಗ ಎಲ್ಲರೂ ನಮಗೆ ಸಮ್ಮುಖರಾಗ್ತಾರೆ. ಅರ್ಥ ನಮ್ಮ ಮನಸ್ಸಿಗೆ ಬರಬೇಕಾದ್ರೆ, ಒಂದು ರೂಮಿನಲ್ಲಿ ಬಂದಿದ್ದೇವೆ, ಇದೇ ಹಾಲ್ ಅಂದುಕೊಳ್ಳಿ. ಈ ಹಾಲಿನಲ್ಲಿ ಒಂದು 24 ಕನ್ನಡಿ ಇಟ್ಟಿದ್ದಾರೆ. 24 ಕನ್ನಡಿ, ನಾವು ಯಾರೋ ಒಬ್ಬರು ಬಂದು ನಿಂತಿದ್ದಾರೆ, ನಿಂತ ಕೂಡಲೇ ಅವರ ಪ್ರತಿಬಿಂಬ 24 ಕನ್ನಡಿಯಲ್ಲಿ ಕಾಣುತ್ತೆ. ಸುತ್ತಿರುವ ಎಲ್ಲಾ ಕನ್ನಡಿಯಲ್ಲಿ ಅವರೇ ಕಾಣುತ್ತಾರೆ, ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕವಾಗಿ. ಇವಾಗ ನೀವೇನು ಮಾಡಬೇಕು, ಆ 24 ಕನ್ನಡಿಯಲ್ಲಿರುವ 24 ಪ್ರತಿಬಿಂಬಗಳಿವೆಯಲ್ಲ, ಅದು ನಗುವಂತೆ ಮಾಡಬೇಕು. ಅದಕ್ಕೆ ಒಬ್ಬ ಬಂದ ಒಂದೊಂದು ಕನ್ನಡಿ ಹತ್ರ ಹೋಗಿ ಆಯಾ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ನಗಬೇಕು ನಗಬೇಕು ನಗಬೇಕು. ಪ್ರಯತ್ನ ನಗೋದೇ ಇಲ್ಲ. ಇನ್ನೊಬ್ಬ ಬಂದ ನೋಡಿದ, ಓಹೋ ಹೀಗಲ್ಲ, ನಿಂತ ಮಧ್ಯೆ ನಿಂತ ವ್ಯಕ್ತಿ ಇದ್ದಾನಲ್ಲ, ನೀನು ಚೂರು ನಗಯ್ಯ ಅಂದ ಕೂಡಲೇ ಆತ ನಕ್ಕರೆ 24 ಪ್ರತಿಬಿಂಬಗಳು ನಗಲಿಕ್ಕೆ ಶುರುವಾಯಿತು. ಹೌದ್ ತಾನೆ? ಹಾಗೆ ನಮ್ಮ ಒಳಗೆ 24 ದೇವತೆಗಳಿದ್ದಾರೆ, ಅವರೆಲ್ಲರೂ ಪ್ರತಿಬಿಂಬರು. ಅವರಿಗೆ ಬಿಂಬ ನಮ್ಮ ಸ್ವಾಮಿ ಒಬ್ಬನೇ. ಅವನನ್ನ ಸಂತೋಷಗೊಳಿಸಿದರೆ, ಅವನು ಪ್ರೀತನಾದರೆ ಎಲ್ಲರೂ ಸಂತುಷ್ಟರಾಗ್ತಾರೆ. ಆ ಒಂದು ರಹಸ್ಯವನ್ನಲ್ಲಿ ಹೇಳಿಕೊಟ್ರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ತಲೆಯಲ್ಲಿ ಬ್ರಹ್ಮದೇವರೇ ಸೃಷ್ಟಿ ಮಾಡುತ್ತಾರೆ ಎಂಬುದಿದ್ರೆ ತೆಗೆದು ಬಿಡಿ, ನಾನೇ ಮಾಡುತ್ತೇನೆ ಎಲ್ಲವನ್ನ ತಿಳಿಸಿಕೊಡತಾ. ಹೌದಾ, ನೀ ಮಾಡಿದೀಯ? ನೀ ಮಾಡಿದ್ರೆ ನಿನಗೆ ಗೊತ್ತಿರಬೇಕಲ್ಲ ಸೃಷ್ಟಿಯ ರಹಸ್ಯ. ಹೌದು, ನನಗೆ ಸೃಷ್ಟಿಯ ರಹಸ್ಯ ಗೊತ್ತು, ನಾನೇ ಮಾಡಿಸಿದ್ದು. ಅದಕ್ಕೆ ಸೃಷ್ಟಿಯ ಪರಿಚಯ ಕೃಷ್ಣ ಮಾಡತಾ ಬರ್ತಾ ಇದ್ದಾನೆ. ಸಹಸ್ರ ಯುಗ ಪರ್ಯಂತಂ ಅಹಹ ಯತ್ ಬ್ರಹ್ಮಣೋ ವಿದುಹು. ಇಲ್ಲಿ ಹೇಳ್ತಾರೆ ಪರಾರ್ಥಗಳೆರಡು, ದ್ವಿಪರಾರ್ಥ, ಪೂರ್ವಾರ್ಧ ಪರಾರ್ಥ ಅಂದ್ರು. ಅದ ಕೇಳ್ತಾ ಇದ್ದಾರೆ, ಅದರಲ್ಲಿ 1,000 ವರ್ಷಗಳ ಕಾಲ ಸಹಸ್ರ ಯುಗ, ಅದು ಹಗಲು ಅಂತ ಹೇಳುತ್ತಾರೆ, 1,000 ವರ್ಷಗಳ ಕಾಲ ಅದು ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದ್ವಿಪರಾರ್ಥ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ ಅಹೋರಾತ್ರಿಗಳ ಪರಿಚಯ ಇರತಕ್ಕಂಥ ಜನಗಳಿಗೆ ಈ ಅಹೋರಾತ್ರಿ, ಅಹಸ್ಸು ರಾತ್ರಿ ಅಂದ್ರೆ ಏನು ಅಂದ್ರೆ ಅದರ ಪರಿಚಯ ಹೀಗೆ ಅಂದ್ರೆ ಅರ್ಥ ಹೇಳ್ತಾ ಇದ್ದಾರೆ. ಪರಬ್ರಹ್ಮಣ ಅಂದ್ರು, ಬ್ರಹ್ಮದೇವರಿಗೆ ಎಷ್ಟು ಆಯುಷ್ಯ? 100,000 ಇಲ್ಲ, 100 ವರ್ಷವೇ ಆಯುಷ್ಯ. ಮತ್ತೆ ಸಹಸ್ರ ಯುಗ ಪರ್ಯಂತಂ ಅಂದ್ರೆ ಅದಕ್ಕೆ ಹೇಳುತ್ತಾರೆ ಇದು ಪರಬ್ರಹ್ಮನ ಕುರಿತು ಹೇಳಿದ್ದು. ಪರಬ್ರಹ್ಮ ಅಂದ್ರೆ ಬ್ರಹ್ಮ ರುದ್ರರಲ್ಲಿ ನಿಂತ ಮೂಲ ಮೂರ್ತಿ ಏನಿದ್ದಾನಲ್ಲ ಆತ ಪ್ರಕಟವಾಗುವ ಕಾಲ, ಅದನ್ನ ಸಹಸ್ರ ಯುಗ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಬ್ರಹ್ಮಣ ಕೂಟಸ್ಥ ನಿತ್ಯಸ್ಯಾಪಿ ಸೃಷ್ಟ್ಯಾದಿ ವ್ಯಾಪಾರ ವ್ಯಾಪಾರ ನಿರ್ವಹಣಾರ್ಥಂ ಉಪಚಾರಾತ್ ಅಹೋರಾತೃಪ್ತಿ. ರಾಯರು ಹೇಳ್ತಾ ಇದ್ದಾರೆ ದೇವ ಅವನಿಗೆ ಕಾಲದ ನಿಯಮ ಎಲ್ಲಿ? ಬ್ರಹ್ಮದೇವರಿಗೆ 50 ವರ್ಷ 50 ಹಗಲು 100 ಹಗಲು 100 ರಾತ್ರಿ ಆ ರೀತಿಯಲ್ಲಿ ಬ್ರಹ್ಮದೇವರಿಗೆ ಆಯುಷ್ಯ. ದೇವರಿಗೂ ಆಯುಷ್ಯ ಉಂಟ? ಇಲ್ಲಲ್ಲ. ಮತ್ತೆ 1,000 ಅಂದ್ರೆ ಇಲ್ಲ, ಆ ಭಗವಂತ ಇಡೀ ಸೃಷ್ಟಿಯಾಗಿ ವ್ಯಾಪಾರವನ್ನ ಮಾಡಲಿಕ್ಕೆ ಎಷ್ಟು ಕಾಲವನ್ನು ತಾನು ಸ್ವೀಕಾರ ಅಂದ್ರೆ ಪ್ರಕಟ ಆಗಿರ್ತಾನೋ, ಎಲ್ಲರಿಗೆ ಕಾಣತಾ ಇರ್ತಾನೋ ಆ ಕಾಲವನ್ನ ಸಹಸ್ರ ಅಂತ ಕರೆದರು. ಆದರೆ ಅವನ ನೋಡಿದರೆ ಅನಂತ, ಅವನಿಗೆ ಆದಿ ಇಲ್ಲ ಅಂತ ಇಲ್ಲ, ಎಲ್ಲಾ ಕಾಲದಲ್ಲೂ ಅವನಿದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ನೋಡಿ, ಇದು ಹೌದಾ ಅಲ್ವಾ? ಬ್ರಹ್ಮದೇವರಿಗೆ ಆಯುಷ್ಯ ಎಷ್ಟು? ಅಂದ್ರೆ ಬ್ರಹ್ಮದೇವರು ಹುಟ್ಟಿದ ಮೇಲೆ ಅಂತ. ಬ್ರಹ್ಮದೇವರು ಹುಟ್ಟಲಿಕ್ಕೆ ಮುಂಚೆ ದೇವರು ಇದ್ರಾ ಇಲ್ಲ? ಹೌದಾ? ಹಾಗಾದ್ರೆ ಬ್ರಹ್ಮದೇವರು ಹುಟ್ಟೋದು ಅಂದ್ರೆ ಯಾವಾಗ ಹುಟ್ಟಿದ್ದು? ಯಾವಾಗ ಹುಟ್ಟಿದ್ದು ಅಂದ್ರೆ ಹೇಳುತ್ತಾರೆ ದೇವ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅಲ್ಲಿ ನೀರನ್ನಿಟ್ಟು ಆ ಬ್ರಹ್ಮಾಂಡದಲ್ಲಿ ನೀರಿನಲ್ಲಿ ಮಲಗಿದ. ಎಷ್ಟು ಕಾಲ ಮಲಗಿದ? 1,000 ವರ್ಷಗಳ ಕಾಲ ಮಲಗಿದ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ 1,000 ವರ್ಷಗಳ ಕಾಲ ಅಹೋರಾತ್ರಿ ಅಂತ ಕರೀತಾರಯ್ಯ ಅಂದ್ರು. ನೋಡಿ, ಬ್ರಹ್ಮಾಂಡ ಕಟ್ಟಲಿಕ್ಕೆ ಮೊದಲು ಬ್ರಹ್ಮದೇವರಿದ್ರ, ಬ್ರಹ್ಮಾಂಡ ಕಟ್ಟಿದ ಮೇಲೆ ದೇವರು ಮಲಗಿದ ಮೇಲೆ ಆ ದೇವರ ಹೊಕ್ಕಳಿಂದ ಬಂದ ಕಮಲದಲ್ಲಿ ಬ್ರಹ್ಮದೇವರು ಬಂದ್ರು. ಮತ್ತೆ ಬ್ರಹ್ಮಾಂಡ ಕಟ್ಟಲಿಕ್ಕಿಂತ ಮೊದಲು ಯಾರಿದ್ರು ಅಂದ್ರೆ ಬ್ರಹ್ಮಾಂಡ ಕಟ್ಟಿದ್ದೇ ಬ್ರಹ್ಮಾದಿ ದೇವತೆಗಳು. ಅದೇನ್ರಿ ಇದು? ಬ್ರಹ್ಮದೇವರಿಂದ ಹುಟ್ಟಲಿಲ್ಲ, ಬ್ರಹ್ಮಾಂಡ ಅವರೇ ಕಟ್ಟಿದ್ರ ಅಂದ್ರೆ ದೇವರಿಂದ ತತ್ವಗಳು ಹೊರಬಂದವು, ತತ್ವಾಭಿಮಾನಿಗಳು ಹೊರಬಂದ್ರು. ತತ್ವಾಭಿಮಾನಿಗಳನ್ನ ಭಗವಂತ ಈ ತತ್ವಗಳನ್ನು ಬಳಸಿ ಬ್ರಹ್ಮಾಂಡ ಕಟ್ಟಿ ಹೇಳಿದ. ಹೇಳಿದಾಗ ಆ ತತ್ವಾಭಿಮಾನಿಗಳು ಯಾರ್ಯಾರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಅಂದರೆ ಬ್ರಹ್ಮದೇವರಿಗೆ ಎರಡು ಸಲ ಹುಟ್ಟು ಎಲ್ಲಾ ದೇವತೆಗಳಿಗೆ. ಬ್ರಹ್ಮಾಂಡದ ಹೊರಗೆ ಇನ್ನ ಬ್ರಹ್ಮಾಂಡ ತಯಾರಾಗಲಿಕ್ಕೆ ಮೊದಲೇ ಅವರಿಗೆ ಹುಟ್ಟಿದೆ. ಅವರೆಲ್ಲರೂ ಸೇರಿ ದೇವರ ಆಜ್ಞೆಯಿಂದ ಬ್ರಹ್ಮಾಂಡ ಕಟ್ಟಿದರು. ದೇವ ಕಟ್ಟುವಂತ ಹೇಳಿದ ಕೂಡಲೇ ಯಾರಿಗೂ ತಾಕತ್ತಿಲ್ಲ. ನತಾಸ್ಮತೆಯ ದೇವ ಪದಾರವಿಂದಂ, ಸ್ವಾಮಿ ನಿನ್ನ ಪಾದವ ನಮಸ್ಕಾರ ಮಾಡ್ತಾ ಇದ್ದೇವೆ, ನಮಗೆ ಈ ಬ್ರಹ್ಮಾಂಡವನ್ನು ಕಟ್ಟುವ ತಾಕತ್ತಿಲ್ಲ ಅಯ್ಯ ಅಂದಾಗ, ಅವಾಗ ಭಗವಂತ ಅನೇಕ ರೂಪಗಳಿಂದ ತತ್ವಾಭಿಮಾನಿಗಳಲ್ಲಿ ಪ್ರವೇಶ ಮಾಡಿದ. ಅವರಲ್ಲಿ ತಾನೇ ನಿಂತು ಅವರ ಮೂಲಕ ಬ್ರಹ್ಮಾಂಡ ತಾನೇ ಕಟ್ಟಿಸಿದ. ಬ್ರಹ್ಮಾಂಡ ತಾನೇ ಕಟ್ಟಿಸಿದ. ಆ ಕಟ್ಟಿಸಿದ ಬ್ರಹ್ಮಾಂಡದಲ್ಲಿ ಪುನಃ ದೇವತೆಗಳೇ ಪ್ರವೇಶ ಮಾಡಿದರು ಅಂತ ಹೇಳುತ್ತಾರೆ. ಹಾಗಾದರೆ ಬ್ರಹ್ಮಾಂಡ ಕಟ್ಟಿದ ಮೇಲೆ ತಾನು ಮಲಗಿದ ಮೇಲೆ ಎಷ್ಟು ಸಾವಿರ ವರ್ಷ ಮಲಗಿದ, ಇನ್ನ ಬ್ರಹ್ಮಾಂಡ ಕಟ್ಟಲಿಕ್ಕೂ ಕಾಲ, ಅದಕ್ಕಿಂತ ಮೊದಲು ದೇವತೆಗಳು ಹುಟ್ಟಲಿಕ್ಕೂ ಕಾಲ. ಅದರಲ್ಲೂ ಹೇಳುತ್ತಾರೆ ಮೊದಲು ಯಾರು ಹುಟ್ಟಿದ್ರು, ಯಾರ ನಂತರ ಹುಟ್ಟಿದ್ರು, ಬ್ರಹ್ಮದೇವರು ಹುಟ್ಟಿದ ಮೇಲೆ ಮತ್ತ ಯಾರು ವಾಯುದೇವರು ಹುಟ್ಟಿದ್ರು, ಭಾರತೀ ದೇವಿ ಸರಸ್ವತೀ ದೇವಿ ಅವರವರಿಗೆ ಒಬ್ಬೊಬ್ಬರು ಹುಟ್ಟಿದ ಮೇಲೆ ಇನ್ನೊಬ್ಬರು ಹುಟ್ಟುತ್ತಾ ಬಂದರು, ಎಷ್ಟೆಷ್ಟು ವರ್ಷಗಳು ವ್ಯತ್ಯಾಸ ಅಂಬುದು ಎಲ್ಲವೂ ಕೂಡ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಹಾಗಾದರೆ ಇಷ್ಟೆಲ್ಲ ಕಾಲ ದೇವರಲ್ಲೇ ಬೇಕಲ್ಲ, ಆ ಎಲ್ಲರಿಗೆ ಹುಟ್ಟು ಕೊಟ್ಟು ಅವರನ್ನ ಮೇಲಕ್ಕೆ ತಂದು ಇದೆಲ್ಲ ಮಾಡುವ ಕಾಲವನ್ನ ದೇವರದು ಸಹಸ್ರ ಅಂತ ಕರೀತಾರೆ ಪರಬ್ರಹ್ಮನಿಗೆ. ಆದರೆ ಅವನಿಗೆ ಕಾಲದ ನಿಯತಿ ಇಲ್ಲ. ಈ ಜಗತ್ತಿನ ವ್ಯಾಪಾರವನ್ನ ಮಾಡಲಿಕ್ಕೆ ಎಷ್ಟು ಕಾಲ ತಾನು ಪ್ರಕಟ ಆಗಿದ್ದಾನೋ, ಹೊರಗೆ ಎಲ್ಲರಿಗೂ ಕಾಣತಾ ಇದ್ದಾನೋ, ಆ ಕಾಲವನ್ನ ಸಹಸ್ರ ಅಂತ ಕರೆದು ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ ರಾತ್ಯಾಗಮೇ ಪ್ರಳೀಯಂತೆ ತತ್ರೈವ ಅವ್ಯಕ್ತ ಸನ್ನತೆ ಹೇಳ್ತಾ ಇದ್ದಾನೆ. ಇಷ್ಟೇನಯ್ಯ, ಹಗಲು ರಾತ್ರಿ ಎಂತಿದೆ. ಹಗಲು ಒಂದು ಸೃಷ್ಟಿಕಾಲ ಸ್ಥಿತಿಕಾಲ, ರಾತ್ರಿ ಅಂದ್ರೆ ಲಯಕಾಲ. ಹಾಗಾದರೆ ಎಲ್ಲ ಹುಟ್ಟಿನ ಕಾಲದಲ್ಲಿ ಅಹಸ್ಸಿನ ಕಾಲದಲ್ಲಿ ಸರ್ವಾಹ ವ್ಯಕ್ತಯ ಪ್ರಭವಂತಿ ವ್ಯಕ್ತಿಗಳು ವ್ಯಕ್ತಿಗಳು ಅಂತ ಕರಿತೀವಿ. ಅಲ್ಲಿ ಯಾರಿದ್ದಾರೆ, ಕೆಲವರೆಲ್ಲ ವ್ಯಕ್ತಿಗಳಿದ್ದಾರೆ ಎಂದು ಇಲ್ಲಿ ಹೇಳ್ತಾ ಇದ್ದಾನೆ. ವ್ಯಕ್ತಯ ಪ್ರಭವಂತೆ ವ್ಯಕ್ತಿಗಳೆಲ್ಲ ಬರುತ್ತವೆ. ವ್ಯಕ್ತಿಗಳು ಅಂದ್ರೆ ಯಾವುದಕ್ಕೆ ವ್ಯಕ್ತಿ ಉಂಟೋ ಅದನ್ನ ವ್ಯಕ್ತಿಗಳು ಅಂದ್ರು. ಏನ್ರಿ ವ್ಯಕ್ತಿ ಅಂದ್ರೆ ಕಾಣೋದು ತೋರೋದು, ಹೊರಗೆ ತೋರೋದುಂಟೋ ಅದನ್ನ ವ್ಯಕ್ತಿಗಳು ಅಂದ್ರು. ಅದೇನದು ತೋರೋದು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ನಾವೆಲ್ಲ ಹುಟ್ಟಿ ಬಂದು ಯಾರಿಗೆ ಹುಟ್ಟಿದೋ ಅವರನ್ನ ವ್ಯಕ್ತಿ, ವ್ಯಕ್ತಿ ಅಂದ್ರೆ ಹುಟ್ಟು, ಹುಟ್ಟು ಯಾರಿಗಿದೆಯೋ ಅವನನ್ನ ವ್ಯಕ್ತಿ ಅಂತ ಕರೆದರು. ದೇವರಿದ್ದಾರೆ ಅವ್ಯಕ್ತ, ಅದರ ಹೆಸರೇ ನೋಡಿ ವ್ಯಕ್ತ ಆಗಲ್ಲ, ಹೊರಗೆ ಬರಲ್ಲ, ಅದಕ್ಕೆ ಅವ್ಯಕ್ತ ಅಂದ್ರು. ಅವ್ಯಕ್ತದಿಂದ ವ್ಯಕ್ತಿಗಳೆಲ್ಲ ಹೊರಗೆ ಬರ್ತಾ ಇವೆ. ವ್ಯಕ್ತಿ ಅಂದ್ರೆ ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ್ದೆಲ್ಲ ಹೊರಗೆ ಬರ್ತಾ ಇವೆ. ಎಷ್ಟು ಕಾಲ ಇರುತ್ತೆ, ಹಗಲಿದ್ದಷ್ಟು ಕಾಲ ಎಲ್ಲ ಇರುತ್ತೆ. ರಾತ್ರಿ ಕಾಲದಲ್ಲಿ ಪುನಃ ಅವ್ಯಕ್ತ ತತ್ವದಲ್ಲೇ ಎಲ್ಲ ಸೇರಿ ಬಿಡುತ್ತೆ. ಸೃಷ್ಟಿ ಸ್ಥಿತಿ ಲಯ ಇದನ್ನ ವರ್ಣನೆ ನಡೀತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭೂತಗ್ರಾಮ ಸಯೇವ ಎಂ ಭೂತ್ವಾ ಭೂತ್ವಾ ಪ್ರಳೀಯತೆ ರಾತ್ರಿಯಾಗಮೇ ಅವಶ ಪಾರ್ಥ ಪ್ರಭವತಿ ಆರಾಗಮೇ ಸಯೇವಾಯಂ ಭೂತಗ್ರಾಮ. ಭೂತಗ್ರಾಮ ಅಂದ್ರೆ ಚರಾಚರ ಸಮುದಾಯ. ಭೂತ ಅಂದ್ರೆ ಭವತಿ, ಯಾವುದಾದ್ರೆ ಹುಟ್ಟಿ ಬರುತ್ತೋ ಅದನ್ನ ಭೂತ ಅಂತ ಕರೆದರು. ಭೂತಗ್ರಾಮ ಎರಡೂ ಹುಟ್ಟುತ್ತೆ, ಜೀವನೂ ಹುಟ್ಟಾನೆ, ಪದಾರ್ಥಗಳು ಹುಟ್ಟಿ ಬರುತ್ತೆ ಅಲ್ಲ, ಪದಾರ್ಥಗಳು ಜಡ ಪದಾರ್ಥಗಳು ಹುಟ್ಟಿ ಬರುತ್ತೆ, ಜೀವ ಹುಟ್ಟುತ್ತಾನ. ಹುಟ್ಟೋದು ಅಂದ್ರೆ ಇಲ್ಲದ್ದು ಬರುವುದನ್ನು ಹುಟ್ಟೋದು ಅಂತ ನಾವು ಹೇಳುತ್ತೇವೆ. ಹಾಗಾದರೆ ಇಲ್ಲಿ ಹುಟ್ಟಿನ ಶಬ್ದಕ್ಕೆ ಅರ್ಥ ಏನಂದ್ರೆ ಇದ್ದದ್ದೇ ಕಾಣುವುದು ಹುಟ್ಟು. ಅಂದರೆ ಜೀವನನ್ನ ದೇವರು ತಯಾರು ಮಾಡಲಿಲ್ಲ, ಮೊದಲು ಯಾರೂ ಇದ್ದಿಲ್ಲ, ದೇವರು ಮಾತ್ರ ಇದ್ರು, ನಂತರ ಜೀವ ಬಂದ. ಎಲ್ಲಿಂದ ಬಂದ, ಹೇಗೆ ತಯಾರು ಮಾಡಿದ್ರು, ಯಾವ ರಾ ಮೆಟೀರಿಯಲ್ ಇಂದ ಜೀವನ ತಯಾರು ಮಾಡಿದ್ರು ಅಂದ್ರೆ ಜೀವನನ್ನ ಯಾರೂ ತಯಾರು ಮಾಡಲಿಲ್ಲ, ದೇವರು ತಯಾರು ಮಾಡಲಿಲ್ಲ. ಇದ್ದ ಜೀವ ಪರಮಾಣುವಿನ ರೂಪದಲ್ಲಿರುವ ಜೀವನಿಗೆ ದೊಡ್ಡ ಶರೀರ ಕೊಟ್ಟದ್ದೇ ಹುಟ್ಟು. ಹಾಗೆ ಸೂಕ್ಷ್ಮವಾಗಿರುವ ಜಡ ಪದಾರ್ಥಗಳಿಗೆ ದೊಡ್ಡ ರೂಪ ಕೊಡೋದೇ ಹುಟ್ಟು. ಆ ರೀತಿಯಲ್ಲಿ ಜೀವ ಜಡ ದೊಡ್ಡ ರೂಪವನ್ನ ತಾಳಿ, ಶರೀರವನ್ನ ತಾಳಿ ಜಗತ್ತಿನಲ್ಲಿ ಓಡಾಡಲಿಕ್ಕೆ ಶುರು ಮಾಡುತ್ತಲ್ಲ, ಅದಕ್ಕೆ ಇವರನ್ನ ಭೂತ ಅಂತ ಕರೀತಾರೆ. ಅಂಥ ಭೂತಗಳ ಸಮುದಾಯ ಭೂತ ಗ್ರಾಮವಿಮಂ. ಇಂಥ ಈ ಭೂತ ಗ್ರಾಮವೆಲ್ಲವೂ ಕೂಡ ಭೂತ್ವಾ ಭೂತ್ವಾ ಕಳೆಯುತ್ತೆ. ಹಗರಿನ ಕಾಲದಲ್ಲಿ, ಸೃಷ್ಟಿ ಕಾಲದಲ್ಲಿ ಎಲ್ಲಾ ಜಡಚೇತನಗಳು ಹುಟ್ಟಿ ಬರ್ತಾ ಮತ್ತು ಸತ್ತು ಹೋಗ್ತಾ ಮತ್ತು ಹುಟ್ಟಿ ಬರ್ತಾ ಇರುತ್ತೆ. ಕೊನೆಗೆ ಎಲ್ಲ ಲಯ ಹೊಂದುತ್ತೆ, ಅಂದರೆ ನನ್ನಲ್ಲಿ ಬಂದು ಸೇರಿಬಿಡುತ್ತೆ. ನನ್ನಲ್ಲೇ ಎಲ್ಲ ಇರುತ್ತಾರೆ. ಜಡ ಪದಾರ್ಥಗಳು ಇವೆ, ಚೇತನರು ನನ್ನ ಹೊಟ್ಟೆಯಲ್ಲೇ ಇದ್ದಾರೆ. ಅವರನ್ನ ಹೊರಗೆ ತರ್ತೇನೆ, ಅವರೆಲ್ಲರಿಂದ ವಿಶೇಷವಾದ ಸಾಧನೆ ಮಾಡಿಸ್ತೇನೆ. ಕೊನೆಯ ಕಾಲದಲ್ಲಿ ಜಡ ಪದಾರ್ಥವನ್ನ ನನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತೇನೆ, ಚೇತನರನ್ನ ಅವರ ಶರೀರಗಳು ಬಿಡಿಸಿ, ಶರೀರ ಕೊಟ್ಟದ್ದೇ ಹುಟ್ಟು ತಿರುಗಾಡಿಸಿದೆ, ಶರೀರ ಬಿಡಿಸಿದೆ, ಅವರನ್ನ ನನ್ನೊಳಗಿಟ್ಟುಕೊಳ್ಳುತ್ತೇನೆ. ಇಷ್ಟಯ್ಯ ಈ ಸೃಷ್ಟಿಯ ರಹಸ್ಯ. ಅಲ್ಲ, ಒಳಗಿರೋದೇನು, ಹೊರಗೆ ತರೋದೇನು, ಮತ್ತ ಒಳಗಿರೋದೇನು, ಮತ್ತ ಹೊರಗೆ ತರೋದೇನು, ಇದೇ ನಾನ್ ಸ್ಟಾಪ್ ಪ್ರಾಸೆಸ್ ಅಂದ್ರೆ ಹಾಗಲ್ಲ. ನಮ್ಮ ಸುತ್ತು ಪೊರೆ ಇದೆ, ಲಿಂಗ ದೇಹ ಅಂತ ಪೊರೆ. ಆ ಪೊರೆ ಹೇಗೆ ಬಾಳೆಹಣ್ಣಿಗೆ ಸಿಪ್ಪೆ ತಾನಾಗಿದೆಯೋ, ಯಾರು ಅಂಟಿಸಿಲ್ಲವೋ, ಹಾಗೆ ನಮ್ಮ ಸುತ್ತು ಒಂದು ಪೊರೆ ಇದೆ. ಆ ಪೊರೆ ಏನು ಮಾಡುತ್ತಾ ಇದೆ? ಕಣ್ಣಿಗೆ ಪೊರೆ. ಯಾರಾದರೂ ಪೇಸ್ಟ್ ಹಾಕಿ ತಂದುಕೊಳ್ಳೋದ, ತಾನಾಗಿ ಬರುತ್ತೆ ಕಣ್ಣಲ್ಲಿ. ಪೊರೆ ಏನ್ ಮಾಡುತ್ತೆ? ಕಣ್ಣು ಕಾಣದಂತೆ ಮಾಡುತ್ತೆ. ಆ ಪೊರೆ ತೆಗೆದರೆ ಕಣ್ಣು ಚೆನ್ನಾಗಿ ಕಾಣುತ್ತೆ. ಅಷ್ಟೇ ತಾನೇ, ನಮಗೆ ನಮ್ಮ ಶರೀರದ ಸುತ್ತು, ಜೀವನ ಸ್ವರೂಪದ ಸುತ್ತು ಒಂದು ಪೊರೆ ಇದೆ. ಅದೇನು ಮಾಡುತ್ತೆ? ಜೀವನಿಗೆ ದೇವರು ಕಾಣದಂತೆ ಮಾಡುತ್ತೆ, ತನ್ನಗೆ ತಾನೇ ಕಾಣದಂತೆ ಮಾಡಿಬಿಡುತ್ತೆ. ಮತ್ತೇನು ಮಾಡುತ್ತೆ? ಬೆಡದೆಲ್ಲ ಕಾಣಿಸುವಂತೆ ಮಾಡುತ್ತೆ. ತನ್ನ ಪರಿಚಯದನಿಗೆ ಆಗುವಂತೆ ಮಾಡಲ್ಲ, ಅಡ್ಡಿ ಮಾಡುತ್ತೆ, ದೇವರ ಪರಿಚಯ ಮಾಡಿಕೊಡಲ್ಲ. ಯಾವುದು ಬೇಡವೋ ಅದರ ಕುರಿತು ಓಡಿಸ್ತಾ ಇರುತ್ತೆ. ಇಂಥ ಪೊರೆ ನಮಗಿದ್ದರೆ ದೇವ ನಮ್ಮನ್ನ ಹೊರಗೆ ತಂದು ಆ ಪೊರೆಯನ್ನ ಕಳೆಯಲಿಕ್ಕಾಗಿ ಮೇಲೊಂದು ಶರೀರ ಕೊಟ್ಟು ಏನು ಸಾಧನೆ, ಪುಷ್ಕರ ಸ್ನಾನ, ಮೊನ್ನೆ ಮಾಡಿದ ಅಪೂಪದಾನ, ಎಲ್ಲ ಈ ಸಾಧನೆಗಳು ವಿಶೇಷವಾಗಿ ನಿಮ್ಮಿಂದ ಮಾಡಿಸಿ ಈ ಪೊರೆಯನ್ನ ಬಡಕಲು ಮಾಡಿ ಕೊನೆಗೆ ತನ್ನೊಳಗೆ ನಮ್ಮನ್ನ ಕರೆದುಕೊಳ್ಳುವಾಗ ಪೊರೆಯನ್ನ ಸೀಳಿ ತನ್ನ ಹತ್ತಿರ ಕಳ್ಕೊಳ್ತಾನೆ, ಸದಾ ಆನಂದ ಕೊಡ್ತಾನೆ. ಅಲ್ಲ, ಮತ್ತೂ ಹುಟ್ಟು ಕೊಡ್ತಾನಲ್ಲ ಅಂದ್ರೆ, ಯಾರಿಗೆ ಈ ಪೊರೆ ಸೀಳಿ ಹೋಗಿರುತ್ತೋ ಅವರನ್ನ ತನ್ನ ಲೋಕದಲ್ಲೇ ಇಟ್ಟುಕೊಳ್ತಾನೆ, ಮತ್ತು ಹುಟ್ಟು ಕೊಡಲ್ಲ. ಹಾಗಾದರೆ ಮತ್ತೆ ಯಾರನ್ನ ಹೊರಗೆ ತರೋದು ಅಂದ್ರೆ, ಇನ್ನ ಹುಟ್ಟಿಗೆ ಬಾರದವರು, ಇನ್ನ ದೇವರ ಹೊಟ್ಟೆಯಲ್ಲಿ ತುಂಬಾ ಜನ ಕೂತಿದ್ದಾರೆ, ಅವರನ್ನ ಮತ್ತೂ ಸೃಷ್ಟಿಗೆ ತರುತ್ತಾನೆ. ಈ ತರದಲ್ಲಿ ಭಗವಂತ ಜಡ ಪದಾರ್ಥಗಳನ್ನ, ಚೇತನಗಳನ್ನ ಹೊರಗೆ ತರ್ತಾನೆ. ಹೊರಗೆ ತಂದ ಮೇಲೆ, ಸೃಷ್ಟಿಗೆ ಬಂದ ಮೇಲೆ ಒಮ್ಮೆಲೆ ಪ್ರಳಯ ಕಾಲದಲ್ಲೇ ಹೋಗುವುದು ಅಂತಲ್ಲ, ಭೂತ್ವಾ ಭೂತ್ವಾ ಪ್ರಳೀಯತೆ. ಈ ಬಂದಂತಹ ವ್ಯಕ್ತಿಗಳು ಈ ಶರೀರವನ್ನ ಒಮ್ಮೆ ಕಳಕೊಳ್ಳೋದಲ್ಲ, ಅನೇಕ ಸಲ ಕಳಕೊಂಡು ಹೊರಗಿನ ಶರೀರ ಕಳಕೊಂಡು ಪಡೆದು ಕಳಕೊಂಡು ಪಡೆದು ಏನು ಮಾಡುತ್ತಾರೆ? ಒಳಗಿನ ಶರೀರ, ಯಾವುದು ಲಿಂಗ ಶರೀರ, ಬಡಕಲಾಗಲಿಕ್ಕೆ ಎಷ್ಟೆಲ್ಲ ಶರೀರಗಳು ಪಡ್ಕೋಬೇಕೋ ಅಷ್ಟು ಸಲ ಭೂತ್ವಾ ಭೂತ್ವಾ ಕೊನೆಗೆ ಪ್ರಳೀಯತೆ. ಇದನ್ನ ನನ್ನನ್ನು ಬಂದು ಸೇರುತ್ತಾರೆ ಪ್ರಳಯ ಕಾಲದಲ್ಲಿ. ಇನ್ನು ಹೇಳುತ್ತಾರೆ, ರಾತ್ರಿಯಾಗಮೇ ಅವಸತ್ತಾರ್ಥ ಪ್ರಭವತಿ ಹರಾಗಮೇ. ಪ್ರಳಯ ಕಾಲ ಬಂದ ಕೂಡಲೇ ಎಲ್ಲವೂ ಕೂಡ ಅವಶಃ ತಮ್ಮ ವಶವಿಲ್ಲದೆ ನನ್ನಲ್ಲಿ ಮಲಗ್ತಾರೆ. ಅವಶಃ ಅಂದ್ರೆ ತಮ್ಮ ವಶವಿಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ ಅವಶ ಅಂದ್ರೆ ಆ ಅಂದ್ರೆ ಬ್ರಹ್ಮ ಭಗವಂತ, ಅವನ ವಶರಾಗಿರ್ತಾರೆ. ಎಲ್ಲರೂ ಬರೀ ಶ್ವಾಸ ಮಾತ್ರ ಅವಶೇಷಿತಾ. ಆಚಾರ್ಯ ಹೇಳುತ್ತಾರೆ, ಎಲ್ಲ ಜೀವರಾಶಿಗಳು ದೇವರ ಹೊಟ್ಟೆಯಲ್ಲಿ ಹೇಗಿದ್ರಪ್ಪ ಅಂದ್ರೆ ಉಸಿರಾಟ ಮಾತ್ರ ಆಡ್ತಾ ಇತ್ತು, ಇನ್ನೇನು ಇಲ್ಲ. ಮನಸ್ಸಿನ ವ್ಯಾಪಾರ ಇಲ್ಲ, ಯಾವ ಇಂದ್ರಿಯಗಳ ವ್ಯಾಪಾರ ಇಲ್ಲ, ಗಾಢ ನಿದ್ದೆಯಲ್ಲೇ ಇದ್ರು. ಹಾಗೆ ಮೊದಲಿದ್ರು ಸೃಷ್ಟಿಗೆ ಬಂದ್ರು, ನಂತರ ಲಿಂಗ ದೇಹ ಕಳ್ಕೊಂಡ್ರು, ಮತ್ತ ಮರಗಿದ್ರು, ಮತ್ತ ಎದ್ರು. ಆ ಎದ್ದವರಲ್ಲಿ ಆ ಲಿಂಗ ದೇಹ ಕಳ್ಕೊಂಡವರು ವೈಕುಂಠಕ್ಕೆ ಹೋಗಿ ಸಂತೋಷವಾಗಿರ್ತಾರೆ. ಇನ್ನ ಯಾರಿಗೆ ಲಿಂಗದೇಹ ಬೀಳಲಿಲ್ಲ, ಇನ್ನ ಸಾಧನೆ ಮಾಡಲಿಲ್ಲ, ಅವರು ಮಾತ್ರ ಬರ್ತಾರೆ. ಇದು ಪ್ರಮಾಣ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಪರಸ್ಪಸ್ಮಾತ್ ಭಾವೋನ್ಯ ಅವ್ಯಕ್ತೋ ವ್ಯಕ್ತ ಸನಾತನ ಯಸ್ಸರ್ವೇಷು ಭೂತೇಶು ನಶ್ಯತ್ಸು ನ ವಿನಶ್ವತಿ. ಇದಕ್ಕೆ ಹೇಳ್ತಾ ಇದ್ದಾರೆ, ಈ ಹುಟ್ಟಿ ಬರುವಂತಹ ಜಡ, ಹುಟ್ಟಿ ಬರುವಂತಹ ಚೇತನ, ಈ ಎಲ್ಲದರಲ್ಲಿ ದೇವರು ಇರ್ತಾರಾ ಇಲ್ವಾ ಅಂತ ಕೇಳಿ ಇರ್ತಾರೆ. ಹಾಗಾದರೆ ಜಡಕ್ಕೂ ಹುಟ್ಟಿದೆ, ಚೇತನಕ್ಕೂ ಹುಟ್ಟಿದೆ, ಅದರಲ್ಲಿರುವ ದೇವರಿಗೂ ಹುಟ್ಟಿರಬೇಕಲ್ಲ. ಜಡದಲ್ಲಿರುವ ದೇವರಿಗೂ ಹುಟ್ಟಿರಬೇಕು, ಚೇತನದಲ್ಲಿರುವ ದೇವರಿಗೂ ಹುಟ್ಟಿರಬೇಕು. ಅಷ್ಟೇ ಅಲ್ಲ, ಜಡ ನಾಶ ಆದಾಗ ಅಂದ್ರೆ ತನ್ನ ರೂಪ ಕಳ್ಕೊಂಡಾಗ ದೇವರು ನಾಶ ಆಗ್ಬೇಕಲ್ಲ ಅಂದ್ರೆ ಹೇಳ್ತಾರೆ, ಎಸ್ ಸರ್ವೇಶು ಭೂತೇಶು ನಶ್ಯತ್ಸು ನ ವಿನಶ್ಯತಿ. ಎಲ್ಲಾ ಜೀವರಾಶಿಗಳಿಗೆ ತಮ್ಮ ತಮ್ಮ ಶರೀರಗಳು ಹೋಗಿ ನಾಶ ಅಂತ ಬರ್ತಾ ಇದ್ರೆ ಜೀವನಾಶ ಇಲ್ಲ, ಜೀವನ ಸುತ್ತು ಇರುವ ಶರೀರದ ನಾಶ ಆದಾಗ ದೇವರಿಗೆ ಕೂಡ ಹಾಗೆ ಆಗುತ್ತಾ? ಆಗಲ್ಲ. ಯಾವನಿಗೆ ಎಲ್ಲರಿಗೆ ನಾಶ ಆಗ್ತಾ ಇದ್ರು, ಅವರ ಒಳಗೆ ತಾನೇ ಇದ್ರು ತನಗೆ ನಾಶ ಇಲ್ಲವೋ, ಅಷ್ಟೇ ಅಲ್ಲ, ಇವನೇ ಅನ್ಯ ಭಾವ, ಈ ಜಡಚೇತನಗಳಿಗಿಂತ ಭಿನ್ನವಾದ ಒಂದು ವಿಶೇಷವಾದ ವಸ್ತು. ಅಂದರೆ ಜೀವನೂ ಅಲ್ಲ ಜಡವೂ ಅಲ್ಲ, ಜೀವ ಜಡ ವಿಲಕ್ಷಣನಾಗಿದ್ದಾನೆ. ಹೇಗಿದ್ದಾನೆ? ಅವ್ಯಕ್ತ ವ್ಯಕ್ತ ಸನಾತನ ಪರಃ ತಸ್ಮಾತ್ತು. ಅದಕ್ಕೆ ಹೇಳ್ತಾರೆ, ದೇವ ಇಡೀ ಜಗತ್ತಕ್ಕಿಂತ ವಿಲಕ್ಷಣ ಅಂತ ಕರೆದ್ರು. ಏನು ವಿಲಕ್ಷಣ ಅಂತ ಕರೆದ್ರು ಅಂದ್ರೆ ನಮಗೂ ದೇವರಿಗೂ ವ್ಯತ್ಯಾಸ ಏನು? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಜೀವ ಅವನ ಸ್ವರೂಪ ದೇಹದಲ್ಲಿ ಏನಿದೆ? ಆನಂದ ಇದೆ, ಜ್ಞಾನ ಇದೆ, ಅವನಿಗೂ ಇಂದ್ರಿಯಗಳಿವೆ. ದೇವರಿಗೆ ಸ್ವರೂಪ ದೇಹದಲ್ಲಿ ದೇವನಲ್ಲಿ ಜ್ಞಾನ ಇದೆ, ಆನಂದ ಇದೆ, ದೇವರಿಗೂ ಎಲ್ಲ ಇಂದ್ರಿಯಗಳಿವೆ. ಮತ್ತೆ ಇಬ್ರು ಒಂದೇ ಆದರಲ್ಲ, ಇವನು ಜ್ಞಾನಾನಂದಮಯ, ಅವನು ಜ್ಞಾನಾನಂದಮಯ, ಇಬ್ಬರು ಒಂದೇ ಅಂದ್ರೆ ಎಂದೂ ಇಲ್ಲ ಅಂದ್ರು. ಯಾಕೆ? ದೇವರೇ ಬೇರೆ, ಜೀವನೇ ಬೇರೆ. ಹೇಗೆ ಬೇರೆ ಅಂದ್ರೆ ಹೇಳುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಮಾತು, ಸ್ವತಂತ್ರ ಪರಹ ಅಂದ್ರು. ದೇವರಲ್ಲಿರುವ ಅಪರೂಪದ ಗುಣ ಏನು ಅಂದ್ರೆ ಸ್ವಾತಂತ್ರ್ಯ ಶಕ್ತಿ. ಸ್ವಾತಂತ್ರ್ಯ ಶಕ್ತಿ ಅವ ತಿಳ್ಕೊಳ್ತಾನೆ, ಏನಾದರೂ ಮಾಡಬೇಕಾದ್ರೆ ಪಿಚ್ಚ ಪಡ್ತಾನೆ, ಮಾಡಬೇಕಾದ್ರೆ ಮಾಡಿಬಿಡ್ತಾನೆ. ನಾವು ತಿಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಧರ್ಮ ಇದೆ, ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ, ಇಚ್ಛಾ ಪಡ್ಲಿಕ್ಕಾಗುತ್ತೆ, ಕಾರ್ಯ ಮಾಡಲಿಕ್ಕಾಗುತ್ತೆ, ಆದರೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಶಕ್ತಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಫ್ಯಾನ್ ತಿರುಗುತ್ತೆ, ತಿರುಗೋ ಧರ್ಮ ಅದರಲ್ಲಿದೆ. ಈ ಮೈಕ್ ತಿರುಗಲ್ಲ, ಕರೆಂಟ್ ಬಂದ್ರೆ ಶಬ್ದ ಬರುತ್ತೆ ಇದರಲ್ಲಿ, ಅದರಲ್ಲಿ ಕರೆಂಟ್ ಬಂದ್ರೆ ತಿರುಗುತ್ತೆ. ಕರೆಂಟೇ ಫ್ಯಾನ್ ಅನ್ನ ತಿರುಗಿಸುತ್ತೆ ಅಂತ ಹೇಳ್ತಾರೆ, ಆದರೆ ಕರೆಂಟ್ ಫ್ಯಾನಿನಲ್ಲಿ ತಿರುಗೋ ಧರ್ಮವನ್ನ ಹುಟ್ಟಾಕಲ್ಲ, ಫ್ಯಾನಲ್ಲಿ ಇರುವ ಧರ್ಮವನ್ನ ಹೊರಗೆ ತರುತ್ತೆ. ಹಾಗೆ ಜೀವನದಲ್ಲಿ ತಿಳ್ಕೊಳ್ತಾನವ, ತಿಳಿಸಿದರೆ, ಇಚ್ಛಾ ಪಡಿಸಿದರೆ ಪಡ್ತಾನೆ, ಕೆಲಸ ಮಾಡಿಸಿದರೆ ಮಾಡುತ್ತಾನೆ, ತಾನಾಗಿ ಮಾಡಲಾರ. ಆ ತಾನಾಗಿ ಮಾಡುವ ತಾಕ ತನ್ನೇ ಸ್ವಾತಂತ್ರ್ಯ ಅಂದ್ರು. ಅದು ದೇವರಲ್ಲಿ ಮಾತ್ರ ಇದೆ, ನಮ್ಮಲ್ಲಿ ಚೂರೂ ಇಲ್ಲ. ಆದ ಕಾರಣ ದೇವರನ್ನ ಪರಹ ಉತ್ತಮ ಅಂದ್ರು. ಅಂದ್ರೆ ಇಲ್ಲಿ ಹೇಳುತ್ತಾರೆ, ದೇವರನ್ನು ನೆನೆದಾಗ ಪ್ರಧಾನವಾದ ಗುಣ ದೇವ ಸ್ವತಂತ್ರ ಅಂತ ನೆನಪು ಸದಾ ಇರಬೇಕು. ಮತ್ತೆ ನಾವು ಶುದ್ಧ ಅಸ್ವತಂತ್ರರು, ಅವ ಇಟ್ಟಂಗೆ ಇರುತ್ತೇವೆ ಎಂಬ ಎಚ್ಚರ ಇರಬೇಕು. ಈ ಎರಡೂ ಎಚ್ಚರದಿಂದ ಕೂಡಿಕೊಂಡು ಸಕಲ ಕಾರ್ಯ ಮಾಡುವುದೇ ಸಾಧನೆ. ಸಾಧನೆ ಅಂದ್ರೆ ಏನು? ಅವನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವ ಮಾಡಿಸಿದ್ದು ಮಾಡುತ್ತೇನೆ ಎಂಬ ಎಚ್ಚರಪೂರ್ವಕ ಸಕಲ ಸಾಧನೆಗಳೇನಿವೆ ಎಲ್ಲ ಕರ್ಮಗಳನ್ನ ಮಾಡುವುದೇ ಸಾಧನೆ. ನಾವೇನು ಮಾಡುತ್ತೇವೆ ಸಾಮಾನ್ಯವಾಗಿ? ಅವನೇ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬುದು ಆ ಕೆಲಸ ಮಾಡುವ ಕಾಲಕ್ಕೆ ನೆನಪಲ್ಲಿಟ್ಟುಕೊಳ್ಳಲ್ಲ. ಪ್ರವಚನ ಕಾಲಕ್ಕೆ ನನಗೂ ನಿಮಗೂ ನೆನಪಿರುತ್ತೆ, ಕೆಲಸ ಮಾಡುವ ಕಾಲಕ್ಕೆ ಇಬ್ಬರು ಒಂದೇ ಹಾದಿಯಲ್ಲಿ ಹೋಗ್ತಾ ಇರ್ತೀವಿ, ದೇವರನ್ನೇ ಮರೆತಿರ್ತೇವೆ. ಏನದು ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಬರ್ತಾ ಇರುತ್ತೆ. ಹಾಗಾದರೆ ಶಾಸ್ತ್ರ ಹೇಳೋದು ಯಾವಾಗ ಅಂದರೆ ಪ್ರತಿಯೊಂದು ಕಾರ್ಯ ನಡೆಯುವಾಗ, ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಚೂರು ಕೆಲಸ ಮಾಡದೆ ಹಾಗೇ ಇರುವ ಸ್ಥಿತಿ ಉಂಟ? ಅಲ್ಲ, ಕೂತೇ ಇರ್ತೀವಲ್ಲ, ಕೂತಿದ್ದಾಗ್ಲೂ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಎಚ್ಚರ ಕಾಲದಲ್ಲಿ ಜೀವ ಚೂರು ಕೆಲಸ ಮಾಡದೆ ಇರುವ ಸ್ಥಿತಿ ಉಂಟ? ಇಲ್ಲವೇ ಇಲ್ಲ. ಆದ ಕಾರಣ ಆ ಎಲ್ಲಾ ಕೆಲಸಗಳಾಗುವಾಗ ಪ್ರತಿಯೊಂದು ಕ್ಷಣದಲ್ಲಿ ಶ್ರೀಹರಿಯಲ್ಲೇ ಮನಸ್ಸು ಏನಂತ, ನೀನೇ ಸ್ವತಂತ್ರ ನಾನು ಅಸ್ವತಂತ್ರ. ಏನು ಕಾರ್ಯ ಆಗ್ತಾ ಇದ್ರು ನೀ ಮಾಡಿಸ್ತಾ ಇದ್ದೀಯ, ನೀ ಮಾಡಿಸ್ತಾ ಇದ್ದೀಯ, ನಾನಾಗಿ ಮಾಡಲಾರೆ ನೀನೇ ಮಾಡಿಸ್ತಾ ಇದ್ದೀಯ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್, ಕೃಷ್ಣ ಹೇಳಿದ. ತನ್ನಿಂದ ಕರ್ಮಗಳು ಆಗ್ತಾ ಇರುವಾಗ ಆ ಕರ್ಮ ತನ್ನಿಂದಲೇ ಆಗ್ತಾ ಇದೆ, ಆದರೆ ಸ್ವತಂತ್ರವಾಗಿ ನಾ ಮಾಡಲಾರೆ ಶ್ರೀಹರಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕರ್ಮ ಆಗುವ ಕಾಲಕ್ಕೆ, ಇಡೀ ಎಚ್ಚರ ಕಾಲದಲ್ಲೆಲ್ಲ ಯಾರಿಗೆ ಬರುತ್ತೋ ಅವಬುದ್ಧಿಮಾನ್, ಅವಬುದ್ಧಿವಂತ ಅಂದ್ರು. ಹಾಗಾದರೆ ನಮಗೆ ನೆನಪು ಇರಬೇಕಾಗಿದ್ದು ದೇವರ ಪರಿಚಯ ಹೇಗೆ ಅಂದರೆ ಸದಾ ನೆನಪು ಒಂದಿರಬೇಕು, ಅವ ಸ್ವತಂತ್ರ ಸ್ವತಂತ್ರ ಸ್ವತಂತ್ರ. ಅದಕ್ಕೆ ಆಚಾರ್ಯರು ಸೂತ್ರ ಪ್ರಸ್ಥಾನವನ್ನ ಆದಿಯನ್ನ ಆರಂಭ ಮಾಡುವ ಕಾಲಕ್ಕೆ ಹೇಳಿಬಿಡ್ತಾರೆ. ಇಡೀ ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಮೂರು ಅಪರೂಪದ ಬೆಟ್ಟಗಳು, ಅದು ಹೆತ್ತಬೇಕಾದರೆ ಪಾವಟಿಗೆ ಬೇಕು. ಅದರ ಮೊದಲನೆಯ ಪಾವಟಿಗೆ ಯಾವುದಯ್ಯ? ಯಾಕಂದ್ರೆ ಆ ಪಾವಟಿಗೆ ಹತ್ತದಿದ್ದರೆ ಮಿಕ್ಕ ಪಾವಟಿಗೆ ಹೋಗ್ಲಿಕ್ಕಾಗಲ್ಲ. ಯಾವುದದು ಅಂದ್ರೆ ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಶ್ರತೆ ಅಂತ ಭಗವಂತನ ಸ್ವಾತಂತ್ರ್ಯ ಗುಣವನ್ನೇ ಮೊದಲು ನಮ್ಮಲ್ಲಿ ಹಟ್ಟಿ ಮಾಡಿ ಹಿಡಿತಾರೆ. ಇದರ ಎಚ್ಚರವೇ ಇಲ್ಲ, ನೀ ಮಾಡಿದ ಸಾಧನೆ ಎಲ್ಲ ಪಲ್ಟಿ ಹೊಡೆಯುತ್ತೆ, ಇದರ ಎಚ್ಚರ ಇತ್ತ ಚೂರು ಮಾಡಿದರೂ ಅಪರೂಪ ಆಗುತ್ತೆ ಅಂತ ಅದನ್ನ ಕೃಷ್ಣ ಹೇಳುತ್ತಾ ಇದ್ದಾನೆ. ಪರಹ ತಸ್ಮಾತ್ತು ಭಾವ ಅನ್ಯ ಅಂದ್ರು. ಎಲ್ಲಾ ಜೀವರಾಶಿಗಳು, ಎಲ್ಲ ಲಕ್ಷ್ಮೀದೇವಿ ಮೊದಲುಕೊಂಡು ಒಂದು ಗುಂಪು, ಇವ ಮಾತ್ರ ಒಂದು. ಯಾಕೆ? ಇವನೊಬ್ಬನಲ್ಲೇ ಶಕ್ತಿ ಇದೆ, ಚಲನವರಣ ಮಾಡುವ ಶಕ್ತಿ. ಇನ್ನೆಲ್ಲರೂ ಹಾಗೇ ಇರ್ತಾರೆ. ಏಕ ಏವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ, ಪ್ರತಿಯೊಬ್ಬರಲ್ಲಿ ನಿಂತು ಎಲ್ಲ ಕೆಲಸ ಮಾಡುವ ಮಹಾಶಕ್ತಿ ಇವನೊಬ್ಬನೇ. ಅದಕ್ಕೆ ಇವನೊಬ್ಬನೇ ಎರಲಕ್ಕಿಂತ ಶ್ರೇಷ್ಠ, ಸ್ವಾತಂತ್ರ್ಯ ಇರೋದರಿಂದ ಶ್ರೇಷ್ಠ. ಅದಕ್ಕೆ ಒಂದು ರೂಮಲ್ಲಿ ಎಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಸೇ ಇದ್ದಾರೆ, ಒಬ್ಬ ಮಾತ್ರ ತಿರುಗಾಡ್ತಾ ಇದ್ದಾನೆ, ಆ ಒಬ್ಬ ಎಲ್ಲರಿಗೂ ಮಾಡುತ್ತಾ ಇದ್ದಾನೆ. ಅವಾಗಂದ್ರು ಯಾರು ಶ್ರೇಷ್ಠರು? ಯಾರು ತಿರುಗಾಡ್ತಾ ಇರ್ತಾರೋ ಇವರಿಗಿಂತ ಅವರು ಶ್ರೇಷ್ಠ. ಅವಾಗ ಯಾರೊಬ್ರು ಅಂದ್ರು, ಹೌದಯ್ಯ ಇವರಲ್ಲಿ ತಿರುಗಾಟ ಇಲ್ಲ, ಶಕ್ತಿ ಇಲ್ಲ, ಅವನಲ್ಲಿ ತಿರುಗಾಟ ಇದೆ, ಅಷ್ಟು ಮಾತ್ರಕ್ಕೆ ಅವನನ್ನ ದೊಡ್ಡವ ಅಂತ ಕರೆಯಬೇಕಾ? ಯಾಕೆ? ಆ ತಿರುಗಾಡುವವನು ಏನೋ ಕ್ವಾಲಿಫಿಕೇಶನ್ ಇದೆ, ಬಿ ಎನೋ ಎಂ ಎನೋ ಪಿ ಎಚ್ ಡಿನೋ, ಈ ಬಿದ್ದವರಿಗೂ ಸೇಮ್ ಕ್ವಾಲಿಫಿಕೇಶನ್, ಎಲ್ಲರಿಗೂ ಸೇಮ್ ಕ್ವಾಲಿಫಿಕೇಶನ್ ಇದೆ, ಮತ್ತೆ ಆ ತಿರುಗಾಟ ಇದ್ದಷ್ಟು ಮಾತ್ರಕ್ಕೆ ಇವನನ್ನ ದೊಡ್ಡವ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಬಂದ್ರೆ, ಆವಾಗಂದ್ರು ಇಲ್ಲ, ಇದರಲ್ಲೂ ವ್ಯತ್ಯಾಸ ಇದೆ, ಇಲ್ಲಿದ್ದವರೆಲ್ಲ ಟೆಂತ್ ಕ್ಲಾಸ್ ಫೈಲ್, ಅವನೊಬ್ಬನೇ ಪಿ ಎಚ್ ಡಿ ಹೇಳಿದರೆ ಎಷ್ಟು ವ್ಯತ್ಯಾಸ ಇರುತ್ತೋ. ಅಥವಾ ಯಾರು ಓದಿಕೊಂಡವರೇ ಅಲ್ಲ, ಎಲ್ಲ ಬೆರಳಿನ ಗುರ್ತವರೇ, ಅವನು ಮಾತ್ರ ಪಿ ಎಚ್ ಡಿ ಅಂದ್ರೆ ಎಷ್ಟು ವ್ಯತ್ಯಾಸವೋ. ಜಗತ್ತನ್ನೆಲ್ಲ ತೆಳಕೊಂಡ ಲಕ್ಷ್ಮೀ ದೇವಿ, ಬ್ರಹ್ಮದೇವರು ಬಿಟ್ಬಿಡಿ, ಬ್ರಹ್ಮದೇವರಿಗಿಂತ ಅಪರೂಪದ ತಾಕತ್ತು, ಅಪರೂಪದ ಜ್ಞಾನ ಇರತಕ್ಕಂಥ ಲಕ್ಷ್ಮೀ ದೇವಿ ದೇವರ ಮುಂದೆ ಎಷ್ಟು ಅಂದ್ರೆ ಪಿ ಎಚ್ ಡಿ ಓದಿದವರ ಮುಂದೆ ಬೆರಳು ಗುರ್ತವರು ಎಷ್ಟೋ ಅಷ್ಟು ಅಷ್ಟೇ ಹಂತದಲ್ಲಿ ಇರ್ತಾಳೆ. ಈಕೆಗೆ ಗೊತ್ತಿದ್ದದ್ದು ಬಹಳ ಸ್ವಲ್ಪ ದೇವರ ಮುಂದೆ. ಅದಕ್ಕೆ ಎಲ್ಲ ರೀತಿಯಲ್ಲೂ ದೊಡ್ಡವ, ತಾಕತ್ತಿನಲ್ಲೂ ದೊಡ್ಡವ. ಇವರಿಗೆ ಯಾರಿಗೂ ತಾಕತ್ತೇ ಇಲ್ಲ, ಸ್ವಾತಂತ್ರ್ಯ ಶಕ್ತಿ ಇದೆ. ಶಕ್ತಿ ಮಾತ್ರ ಅಲ್ಲ, ಗುಣಗಳು ಎಲ್ಲ ಅವನಲ್ಲಿ ದೊಡ್ಡದು. ಆದ್ದರಿಂದ ಎಲ್ಲದಕ್ಕಿಂತ ದೊಡ್ಡವ. ಮುಂದೇನು? ಅಹಂಕಾರ ಚೂರೂ ಇಲ್ಲ, ಎಲ್ಲರಿಗಾಗಿ ಒದ್ದಾಡತಾನೆ. ಹೂವ ತರುವರ ಮನಗೆ ಹುಲ್ಲ ತರುವ, ಅವ್ವ ಲಕುಮಿ ರಮಣ ಇವಾಗಿಲ್ಲ ತರುವ. ನಾನು ಇಷ್ಟು ದೊಡ್ಡವ, ನನ್ನ ಕಾಲತ್ರ ಬಿದ್ದಿರಿ ಅಂತ ಹೇಳಲ್ಲ, ನಮ್ಮ ಕಾಲತ್ರ ಇರ್ತಾನೆ. ನೋಡಿ, ನಮ್ಮ ಕಾಲು ನಾವು ಮುಟ್ಟಿಕೊಂಡ್ರೆ ಕೈ ತೊಳಿತೀವಿ, ಹೌದಾ? ಆ ಕಾಲು ಮುಟ್ಟಿ ಊಟ ಮಾಡ್ತೀರಾ? ಹೊರಗಿಂದ ಬಂದಿದ್ದೀರಾ, ಕಾಲಿಗೇನೋ ಆಗಿತ್ತು, ಎಲ್ಲಿ ಮೇಲಿನ ಕಾಲಲ್ಲ ಅಂಗಾಲಿಗೆ ಚಪ್ಪಲಿ ಹಾಕೊಂಡು ಬೂಟೋ ಸಾಕ್ಸೋ ಏನೋ ಹಾಕೊಂಡಿದ್ದೀರಾ, ಅಥವಾ ಚಪ್ಪಲಿ ಹಾಕೊಂಡಿದ್ದೀರಾ, ನಡ್ಕೊಂಡು ಬಂದಿದ್ದೀರಾ, ಅಂಗಾಲಿಗೆ ಏನು ಕುಚ್ಚಿತ್ತು, ಅಂಗಾಲೆಲ್ಲ ತೊಳೆದು ಎಲ್ಲ ಮಾಡಿ ಕೈಯಿಂದ ಮಾಡಿದ್ದೀರಾ. ಅವಾಗ ಹೇಳಿದ್ರು ಹಾಗೆ ಊಟ ಮಾಡಿ ಅಂದ್ರೆ ಸಜೆ ಕಾಲು ಮುಟ್ಟಿ ಹಾಗೆ ಊಟ ಮಾಡ್ತೀವಿ ಅಂದ್ರೆ ಇಲ್ಲ. ಇನ್ನು ಹೇಳಿದ್ರು ಅವ್ರ ಕಾಲು ಮುಟ್ತೀರಾ? ನಾವ್ಯಾಕ್ರಿ ಅವ್ರ ಕಾಲು ಮುಟ್ಟಬೇಕು? ನಾ ಎಷ್ಟು ಅವ್ರೇನ್ರಿ, ಅವ್ರ ಕಾಲು ನಾವ್ಯಾಕೆ ಮುಟ್ಬೇಕು? ಹೋಗ್ತಾನೆ. ಮತ್ತೆ ನಮ್ಮೆಲ್ಲರ ಕಾಲು ಅಂತ ಹೇಳ್ತಾ ಇದ್ದೀರಲ್ಲ, ಈ ಕಾಲಿನ ಅಂಗಾಲಿನ ಕೆಳಗೆ ಮುಟ್ಲಿಕ್ಕೆ ನಾವೇ ಅಯ್ಯೋ ಅಂತ ಕೈ ತೊಳೆದರೆ, ಆ ಅಂಗಾಲಿನ ಮಣ್ಣಿಂದ ಕೂಡಿದ ಅಂಗಾಲಿನ ಕಣ ಕಣದಲ್ಲಿ ದೇವರು ನಿಂತಿದ್ದಾರೆ. ಯಾವ ದೇವ? ಲಕ್ಷ್ಮೀದೇವಿಗೆ ಒಡೆಯನಾದ ಸ್ವಾಮಿ ನಮ್ಮ ಅಂಗಾಲಿನ ಕಣ ಕಣದಲ್ಲಿದ್ದಾನೆ, ಅವನ ತಲೆಯಲ್ಲಿ ಇಲ್ಲ. ಜುಜುಬಿ ಪ್ರಾಣಿಗಳು ಇವರ ಕಾಲಿನ ಅಂಗಾಲಿನಲ್ಲಿ ನಾನಿರಬೇಕಾ, ಇವರನ್ನು ಹೊತ್ತು ತಿರುಗಬೇಕಾ ಅಂತ ಅವನಿಗಿಲ್ಲ. ಅವನೇ ಹಾಗೆ ಆಲೋಚನೆ ಮಾಡಿದರೆ ನಾವು ಯಾರು ಬದುಕಲಿಕ್ಕೆ ಆಗಲ್ಲ. ಅದಕ್ಕೆ ಕರುಣೆಯ ಪರಾಕಾಷ್ಠ, ಜ್ಞಾನದ ಪರಾಕಾಷ್ಠ, ಶಕ್ತಿಯ ಪರಾಕಾಷ್ಠ ಇವ ಅಂತ ಭಗವಂತನ ಏಕೈಕ ಪರಿಚಯ. ಅದು ಯಾರೇ ಮಾಡಿಕೊಡ್ಬೇಕು ಅಂದ್ರೆ ಅವನೇ ಮಾಡಿಕೊಡ್ಬೇಕು. ನೋಡಿ, ಬೇರೆ ಸ್ಥಿತಿ ಇಲ್ಲ. ಅವನ ಕುರಿತು ಗೊತ್ತಿದ್ದವರು ಯಾರೂ ಇಲ್ಲ. ಎಲ್ಲರಿಗೂ ಅವನೇ ತಿಳಿಸಿಕೊಟ್ಟು ಅವನ ಕುರಿತು ಚಿಂತನೆ ಮಾಡುವಂತೆ ಮಾಡಿ ಆ ಚಿಂತನೆಯಿಂದ ನಮ್ಮ ಸುತ್ತೂ ಇರುವ ಲಿಂಗ ದೇಹವನ್ನ ಹರಿತಾ ಇದ್ದಾನೆ. ಅದು ಸಾಧನೆಯ ರಹಸ್ಯ ಅಂತ ತಿಳಿಸಿಕೊಟ್ಟಲ್ಲಿಗೆ ಶ್ರೀಕೃಷ್ಣ ಅಂತ.